ಅಧ್ಯಾಯ 9. ಇಸ್ರಾಯೇಲ್ಯರು ಈಜಿಪ್ಟ್ ದೇಶ ಬಿಟ್ಟು ಬಂದ 2ನೇ ವರ್ಷದ ಮೊದಲನೇ ತಿಂಗಳಲ್ಲಿ ಯಹೋವ ಮೋಶೆ ಜೊತೆ ಸಿನಾಯಿ ಕಾಡಲ್ಲಿ ಮಾತಾಡಿದನು. ಆತನು ಮೋಶೆಗೆ, ಇಸ್ರಾಯೇಲ್ಯರು ಸರಿಯಾದ ಸಮಯದಲ್ಲಿ ಪಸ್ಕ ಹಬ್ಬ ಮಾಡಬೇಕು. ಸರಿಯಾದ ಸಮಯದಲ್ಲಿ ಅಂದ್ರೆ ಈ ತಿಂಗಳ 14ನೇ ದಿನ ಸೂರ್ಯ ಮುಳುಗಿದ ಮೇಲೆ ಪಸ್ಕದ ಬಲಿ ಸಿದ್ಧ ಮಾಡಬೇಕು. ಈಗಾಗ್ಲೇ ಹೇಳಿರೋ ನಿಯಮ ವಿಧಾನಗಳ ಪ್ರಕಾರ ಈ ಪಸ್ಕದ ಬಲಿ ಸಿದ್ಧ ಮಾಡಬೇಕು ಅಂದನು. ಅದಕ್ಕೆ ಮೋಶೆ ಇಸ್ರಾಯೇಲ್ಯರಿಗೆ ಪಸ್ಕದ ಬಲಿ ಸಿದ್ಧ ಮಾಡೋಕೆ ಹೇಳಿದ. ಅವರು ಸಿನಾಯಿ ಕಾಡಲ್ಲಿ 14ನೇ ದಿನ ಸೂರ್ಯ ಮುಳುಗಿದ ಮೇಲೆ ಪಸ್ಕದ ಬಲಿ ಸಿದ್ಧ ಮಾಡಿದ್ರು. ಯಹೋವ ಮೋಶೆಗೆ ಹೇಳಿದ ಹಾಗೇ ಇಸ್ರಾಯೇಲ್ಯರು ಮಾಡಿದ್ರು. ಆದರೆ ಸ್ವಲ್ಪ ಜನ ಶವ ಮುಟ್ಟಿ ಅಶುದ್ಧ ಆಗಿದ್ರಿಂದ ಆ ದಿನ ಅವರಿಗೆ ಪಸ್ಕದ ಬಲಿ ಸಿದ್ಧ ಮಾಡೋಕೆ ಆಗ್ಲಿಲ್ಲ. ಹಾಗಾಗಿ ಅವರು ಅದೇ ದಿನ ಮೋಶೆ ಆರೋನನ ಹತ್ರ ಬಂದು ಮೋಶೆಗೆ, ನಾವು ಶವ ಮುಟ್ಟಿ ಅಶುದ್ಧ ಆಗಿದ್ದೀವಿ, ಆದರೆ ನಾವು ಸರಿಯಾದ ಸಮಯಕ್ಕೆ ಇಸ್ರಾಯೇಲ್ಯರ ಜೊತೆ ಸೇರಿ ಯಹೋವನಿಗೆ ಬಲಿ ಕೊಡೋಕೆ ಬಯಸ್ತೀವಿ, ನಾವು ಏನ್ ಮಾಡಬೇಕು ಅಂತ ಹೇಳು ಅಂದ್ರು. ಅದಕ್ಕೆ ಮೋಶೆ, ಸ್ವಲ್ಪ ಹೊತ್ತು ಇಲ್ಲೇ ಇರಿ, ಯಹೋವ ದೇವರು ಏನು ಹೇಳ್ತಾನೆ ಅಂತ ಕೇಳ್ಕೊಂಡು ಬರ್ತೀನಿ ಅಂದ. ಯಹೋವ ಮೋಶೆಗೆ ಹೇಳಿದ್ದು ಏನಂದ್ರೆ, ಅವರಿಗೆ ಹೀಗೆ ಹೇಳು, ನಿಮ್ಮಲ್ಲಿ ಅಥವಾ ನಿಮ್ಮ ವಂಶದವರಲ್ಲಿ ಯಾರಾದರೂ ಶವ ಮುಟ್ಟಿ ಅಶುದ್ಧರಾಗಿದ್ರೆ, ಪ್ರಯಾಣ ಮಾಡ್ತಾ ನಿಮ್ಮ ದೇಶದಿಂದ ತುಂಬಾ ದೂರ ಇದ್ರೆ, ಅವನು ಕೂಡ ಯಹೋವನಿಗೆ ಗೌರವ ಕೊಡೋಕೆ ಪಸ್ಕದ ಬಲಿ ಸಿದ್ಧ ಮಾಡಲೇಬೇಕು. ಅವನು 2ನೇ ತಿಂಗಳ 14ನೇ ದಿನ ಸೂರ್ಯ ಮುಳುಗಿದ ಮೇಲೆ ಅದನ್ನ ಸಿದ್ಧ ಮಾಡಬೇಕು. ಅವನು ಆ ಬಲಿ ಪ್ರಾಣಿಯ ಮಾಂಸನ ಹುಳಿ ಇಲ್ಲದ ರೊಟ್ಟಿ ಕಹಿಯಾದ ಸೊಪ್ಪು ಜೊತೆ ತಿನ್ನಬೇಕು. ಅದರಲ್ಲಿ ಸ್ವಲ್ಪನೂ ಬೆಳಿಗ್ಗೆಗೆ ಅಂತ ಉಳಿಸ್ಕೋಬಾರ್ದು, ಅದರ ಒಂದೇ ಒಂದು ಮೂಳೆನೂ ಮುರಿಬಾರ್ದು. ಪಸ್ಕ ಹಬ್ಬದ ಎಲ್ಲ ನಿಯಮಗಳ ಪ್ರಕಾರ ಅದನ್ನ ಆಚರಿಸಬೇಕು. ಆದರೆ ಒಬ್ಬ ಶುದ್ಧನಾಗಿದ್ರೂ ಪ್ರಯಾಣ ಮಾಡ್ತಾ ಇಲ್ಲದಿದ್ರೂ ಪಸ್ಕ ಹಬ್ಬವನ್ನು ಅಸಡ್ಡೆ ಮಾಡಿ ಆಚರಿಸದೇ ಇದ್ರೆ ಅವನನ್ನ ಸಾಯಿಸಬೇಕು. ಯಾಕಂದ್ರೆ ಅವನು ಸರಿಯಾದ ಸಮಯಕ್ಕೆ ಯಹೋವನಿಗೆ ಬಲಿ ಅರ್ಪಿಸಲಿಲ್ಲ, ಅವನು ಮಾಡಿದ ಆ ಪಾಪಕ್ಕಾಗಿ ಅವನಿಗೆ ಶಿಕ್ಷೆ ಆಗಬೇಕು. ನಿಮ್ಮ ಮಧ್ಯ ಇರೋ ವಿದೇಶಿನೂ ಯಹೋವನಿಗೆ ಗೌರವ ಕೊಡೋಕೆ ಪಸ್ಕದ ಬಲಿ ಸಿದ್ಧ ಮಾಡಬೇಕು. ಈಗಾಗ್ಲೇ ತಿಳಿಸಿರೋ ನಿಯಮ ವಿಧಾನದ ಪ್ರಕಾರ ಅವನು ಅದನ್ನ ಸಿದ್ಧ ಮಾಡಬೇಕು. ನಿಮಗೂ ನಿಮ್ಮ ಮಧ್ಯ ಇರೋ ವಿದೇಶಿಗೂ ಒಂದೇ ನಿಯಮ ಇರುತ್ತೆ. ಪವಿತ್ರ ಡೇರೆಯ ಭಾಗಗಳನ್ನ ಜೋಡಿಸಿದ ದಿನ ಮೋಡ ಪವಿತ್ರ ಡೇರೆ ಅಂದ್ರೆ ಸಾಕ್ಷಿ ಡೇರೆನ ಮುಚ್ಕೊಳ್ತು. ಅದು ಸಂಜೆ ಬೆಂಕಿ ತರ ಕಾಣಿಸ್ತಾ ಇತ್ತು, ಬೆಳಿಗ್ಗೆ ತನಕ ಪವಿತ್ರ ಡೇರೆ ಮೇಲೆನೇ ಇತ್ತು. ಹೀಗೆ ಪ್ರತಿದಿನ ಹಗಲಲ್ಲಿ ಪವಿತ್ರ ಡೇರೆನ ಮೋಡ ಮುಚ್ಚಿರ್ತಿತ್ತು, ರಾತ್ರಿಯಲ್ಲಿ ಬೆಂಕಿ ತರ ಕಾಣಿಸ್ತಾ ಇತ್ತು. ಪವಿತ್ರ ಡೇರೆನ ಮುಚ್ಚಿದ್ದ ಮೋಡ ಮೇಲೆದ್ದಾಗೆಲ್ಲ ಇಸ್ರಾಯೇಲ್ಯರು ತಕ್ಷಣ ತಮ್ಮ ಡೇರೆನ ಕಿತ್ತು ಅಲ್ಲಿಂದ ಮುಂದೆ ಹೋಗ್ತಾ ಇದ್ರು. ಎಲ್ಲಿ ಆ ಮೋಡ ನಿಲ್ಲುತ್ತೋ ಅಲ್ಲೇ ಡೇರೆ ಹಾಕ್ಕೊಳ್ತಾ ಇದ್ರು. ಯಹೋವ ಹೇಳಿದಾಗ ಹೋಗ್ತಿದ್ರು, ಯಹೋವ ಹೇಳಿದಾಗ ಡೇರೆ ಹಾಕ್ಕೊಳ್ತಾ ಇದ್ರು. ಆ ಮೋಡ ಪವಿತ್ರ ಡೇರೆ ಮೇಲೆನೇ ಇರೋ ತನಕ ಅವರು ಇದ್ದ ಜಾಗದಲ್ಲೇ ಇರ್ತಿದ್ರು. ಆ ಮೋಡ ತುಂಬ ದಿನದ ತನಕ ಪವಿತ್ರ ಡೇರೆ ಮೇಲೆನೇ ಇದ್ರೆ ಇಸ್ರಾಯೇಲ್ಯರು ಯಹೋವನ ಮಾತು ಕೇಳ್ತಾ ಆ ಎಲ್ಲ ದಿನ ಅಲ್ಲೇ ಇರ್ತಿದ್ರು. ಕೆಲವೊಮ್ಮೆ ಆ ಮೋಡ ಪವಿತ್ರ ಡೇರೆ ಮೇಲೆ ಸ್ವಲ್ಪ ದಿನ ಮಾತ್ರ ಇರ್ತಿತ್ತು. ಯಹೋವ ಅಪ್ಪಣೆ ಕೊಟ್ಟಾಗ್ಲೇ ಇಸ್ರಾಯೇಲ್ಯರು ತಮ್ಮ ಡೇರೆ ಹಾಕ್ಕೊಳ್ತಾ ಇದ್ರು, ಯಹೋವ ಅಪ್ಪಣೆ ಕೊಟ್ಟಾಗ್ಲೇ ಅವರು ಮುಂದೆ ಹೋಗ್ತಿದ್ರು. ಕೆಲವೊಮ್ಮೆ ಆ ಮೋಡ ಪವಿತ್ರ ಡೇರೆ ಮೇಲೆ ಸಂಜೆಯಿಂದ ಬೆಳಿಗ್ಗೆ ತನಕ ಮಾತ್ರ ಇರ್ತಿತ್ತು. ಬೆಳಿಗ್ಗೆ ಮೋಡ ಮೇಲೆ ಇದ್ದಾಗ ಇಸ್ರಾಯೇಲ್ಯರೂ ಹೋಗ್ತಿದ್ರು. ಹಗಲಿರಲಿ ರಾತ್ರಿ ಇರಲಿ ಮೋಡ ಮೇಲೆ ಎದ್ದಾಗೆಲ್ಲ ಅವರೂ ಹೋಗ್ತಿದ್ರು. ಮೋಡ ಪವಿತ್ರ ಡೇರೆ ಮೇಲೆ 2 ದಿನ ಇದ್ರೂ, 1 ತಿಂಗಳಿದ್ರೂ, ಅದಕ್ಕಿಂತ ಜಾಸ್ತಿ ಸಮಯ ಇದ್ರೂ ಇಸ್ರಾಯೇಲ್ಯರು ಇದ್ದ ಸ್ಥಳದಲ್ಲೇ ಇರ್ತಿದ್ರು. ಅದು ಪವಿತ್ರ ಡೇರೆ ಮೇಲೆ ಇದ್ದಷ್ಟು ಸಮಯ ಅವರು ಮುಂದೆ ಹೋಗ್ತಾ ಇರಲಿಲ್ಲ, ಆದರೆ ಮೋಡ ಮೇಲೆ ಎದ್ದಾಗ ಹೋಗ್ತಿದ್ರು. ಯಹೋವ ಹೇಳಿದಾಗ ಅವರು ಡೇರೆ ಹಾಕ್ಕೊಳ್ತಾ ಇದ್ರು, ಯಹೋವ ಹೇಳಿದಾಗ ಹೋಗ್ತಿದ್ರು. ಅವರು ಯಹೋವ ಹೇಳಿದ್ದನ್ನೆಲ್ಲ ಮಾಡಿದ್ರು. ಯಹೋವ ಮೋಶೆ ಮೂಲಕ ಹೇಳಿದ ತರಾನೇ ಅವರು ಮಾಡಿದ್ರು.